ಅದ್ವೈತಪ್ರದೇಯರ ಅದಕ್ಕೆ ಅರ್ಥ. ಅನ್ಯಥಾ ಪ್ರತ್ಯಯೋ ದ್ವೈತಂ ಶಮಯೇತ್ತಂ ತಥೋ ಹರಿಹಿ ಅದ್ವೈತ. ದೇವರಿಗೆ ಅದ್ವೈತ ಅಂತ ಹೆಸರು. ಸರ್ವಶರ್ವ ಶಿವಸ್ಥಾನ ಹೇಗೋ ಅದ್ವೈತ ದೇವರ ನಾಮ ಆದವಂತು. ಯಾತಕ್ಕೆ ಅಂದರೆ ದ್ವೈತ ಅಂದರೆ ಸಂಶಯ. ದ್ವೈತವನ್ನು ಪರಿಹಾರ ಮಾಡ್ತಾರೆ ಅದ್ವೈತ ಅಂತ ದೇವರಿಗೆ ಹೆಸರು. ಸಂಶಯ ಪರಿಹಾರ ಮಾಡೋದು ಅದ್ವೈತ ಅಂತ ಕರೀತಾರೆ. ಈ ಅರ್ಥದಲ್ಲಿ ಅದ್ವೈತ ಅಂತ ಕರೆದ್ರೆ ಏನು ತಪ್ಪಲ್ಲ. ಹಾಗೆ ನಮ್ಮದು ಅದ್ವೈತ ಮತ ಆ ಅರ್ಥದಲ್ಲಿ ನಮ್ಮದೇ ಅದ್ವೈತ ಮತ. ಯಾತಕ್ಕೆ ಸಂಶಯ ಪರಿಹಾರ ಮಾಡೋ ಮತ ಆದ್ದರಿಂದ ಅದ್ವೈತ ಮತ. ದೇವರ ಅದ್ವೈತ, ಗುರುಗಳ ಅದ್ವೈತ, ಇನ್ನೊಬ್ಬರಂಥ ಗುರುಗಳಿಲ್ಲ ಅವರ ಅದ್ವೈತ, ಆ ರೀತಿ ಕರೀತಾ ಹೋಗ್ಬೋದು. ಅನ್ಯಥಾ ಪ್ರತ್ಯಯೋ ದ್ವೈತಂ ಶಮಯೇತ್ತಂ ಯಥೋ ಹರಿಹಿ ಅದ್ವೈತ. ತೇರ ಚ ಉದ್ದಿಷ್ಟ ತುರೀಯ ಪುರುಷೋತ್ತಮ. ಅದ್ವೈತ ಅದ್ವೈತ ಮತದಿಂದಲ್ಲ, ಅದ್ವೈತ ಎಂಬ ಹೆಸರಿಂದನೇ ದೇವರು ಪ್ರತಿಪಾದ್ಯನಾದ್ದರಿಂದ ಅದ್ವೈತ ಒಪ್ತಿ ಒಪ್ತಿ ಒಂದ್ಬಿಟ್ಟು ಬೋಧಿಸ್ತಾರೆ. ಯಾವ ಅದ್ವೈತ ಗೊತ್ತಿಲ್ಲ ಅವನಿಗೆ ಅಷ್ಟೇ. ದಾಸರು ಜಂಗಮರು ನಾವು ನಾವು ಲಿಂಗಾಂಗಿಗಳು ಅಂತ ಹೇಳಿದಾಗೆ ನಾವು ಅದ್ವೈತಿಗಳೇ ಅಂತ ಹೇಳ್ಕೊಂಡು ಓಡಾಡ್ಬೋದು. ಅದು ಮುಂದೆ ಬಂದು ಬರುತ್ತೆ ಹೇಳ್ತಾರೆ ಅದನ್ನು, ಗೊತ್ತಾಯ್ತಾ. ಅದ್ವೈತ ಅಂತ ಕರೆದು ಕೇಳಿದಷ್ಟೇ ಗಾಬರಿ ಆಗಬೇಕಾಗಿಲ್ಲ. ಅದ್ವೈತ ಸ್ಥಿರ ಚೋದಿಷ್ಟ, ಹೇಗೆ ಶಿವಾಜಿ ಪದಗಳು ವಿಷ್ಣುವಾಚಕವಾದಾಗ ನಮಗೆ ಅದು ವೈಷ್ಣವ ಪದ ಕಾಣುತ್ತೋ ಹಾಗೆ ಅದ್ವೈತ ಅನ್ನೋ ಪದ ವಿಷ್ಣುವಾಚಕವಾದ ಪದ. ದ್ವೈತ ಶಬ್ದಕ್ಕೆ ಹೌದು 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 ದ್ವಿತ ದ್ವಯೋರ್ಭಾವ ದ್ವಿತ ತಥ್ಯ ಭಾವ ದ್ವೈತಂ. ದ್ವಯೋರ್ಭಾವ ಅಂದರೆ ದ್ವಯೋರ್ಭಾವ ಅಂದರೆ ಇದಮದೋವ ಅಂತ ಬಂದಾಗ ದ್ವೈತ ಶಬ್ದಕ್ಕೆ ಹರಿಯಾರ್ಥ ಭೇದ ಅಂತ ಒಂದರ್ಥ, ಇನ್ನೊಂದರ್ಥ ಸಂಶಯ ಅಂತ ಇನ್ನೊಂದರ್ಥ. ಹರಿ ಶಬ್ದಕ್ಕೆ ಕಪ್ಪೆ ಅಂತ ಅರ್ಥ ಇದೆ. ಹರಿ ಸರ್ವತ್ವ ಅಂತ ಹೇಳಿದ ಕಪ್ಪೆ ಅಂತ ಅರ್ಥ ಹೇಗೆ ಮಾಡೋದಿಲ್ವೋ, ಅದ್ವೈತ ಅಂತ ಬಂದಾಗ ಈ ಅರ್ಥ ಮಾಡೋದು ಬೇರೆ ಅರ್ಥ ಮಾಡ್ಬೇಕು. ಅದಕ್ಕೆ ಹೇಳಿದ ಶಬ್ದದ ಅರ್ಥದ ಯೋಗ್ಯತೆ ಇರೋಕೂಡ ಶಬ್ದವನ್ನು ಬಿಡಿಸ್ಬೇಕು ನಾವು, ಗೊತ್ತಾಯ್ತಾ. ಅದಕ್ಕೆ ಅರ್ಥ ಯೋಗ್ಯತ ಅರ್ಥಾಪಾದ ಯೋಗ್ಯತ ಪ್ರಮಾಣಪಾದ ಇರಬಾರ್ದು. ಇವತ್ತು ಅದ್ವೈತ ದೇವರು ಅದ್ವೈತದ ವಾಚನಾಗ್ತಾನೆ ಅಂತ ಹೇಳಿದ ಮೇಲೆ ಏನಂತ ಅರ್ಥ ಮಾಡಬೇಕಾಗ, ದ್ವೈತವನ್ನು ಸಂಶಯವನ್ನು ಪರಿಹಾರ ಮಾಡೋಣದ್ರಿಂದ ಹೌದು. ಯಾತಕ್ಕೆ ದೇವರು ಗುರು ಅಶೇಷ್ ಸಂಶಯಚ್ಛೇತ್ತ ಗುರುರುಕ್ತೋ ಮನೀಷಿಭಿ. ದೇವರಿಗೆ ಅದ್ವೈತ ಅಂತ ಕರೀತಾರೆ, ಸಂಶಯ ಪರಿಹಾರ ಮಾಡೋಣ ಅದ್ವೈತ. ಆದ್ದರಿಂದ ಸರಿ ಹೌದು ಅದ್ವೈತ ಪುಲ್ಲಿಂಗ. ದೇವರಿಗೆ ಹೇಳಿದಾಗ ಏನಾಯ್ತದೋ, ಶಬ್ದಗಳು ಎರಡು ರೀತಿ, ಕೆಲವು ಶಬ್ದಲಿಂಗ ಬೇರೆ, ಕೆಲವು ವಿಶೇಷ ಲಿಂಗಗಳು ಬೇರೆ. ವಿಶೇಷ ಲಿಂಗವಾದಾಗ ಚೇಂಜ್ ಆಗುತ್ತೆ, ಕೆಲವು ಶಬ್ದಲಿಂಗವಾದಾಗ ಚೇಂಜ್ ಆಗೋದಿಲ್ಲ. ಅದೇನು ಶಬ್ದಲಿಂಗ ಅಲ್ಲ ಅದು, ಶಬ್ದಲಿಂಗವಾಗಿ ಏನು ಮಾಡಬೇಕಾಗಿತ್ತು, ಅದನ್ನು ಪ್ರಮಾಣಂ ಇದೆ, ವೇದಾಹ ಪ್ರಮಾಣಂ ಅನ್ನಬೇಕು. ವೇದ ಪ್ರಮಾಣ ಅನ್ನಬಾರದು, ಅದಕ್ಕೆ ಶಬ್ದಲಿಂಗ ಅದು. ಇದು ಅದ್ವೈತ ಶಬ್ದಲಿಂಗ ಅಲ್ಲ, ಅದಕ್ಕೇನು ಮಾಡಿದ್ರು ಅದ್ವೈತ ಅಂತ ಕರೆದು, ಯೋಚನೆ ಇಲ್ಲ. ಅದ್ವೈತ ಅಂತ ಬಂದರೆ ಪರಮಾತ್ಮನ ಯಾವ ಹೇಳ್ಬೋದು, ಲಿಂಗವ್ಯತ್ಯಯ ಏನು ಮಾಡ್ಬೋದಾಗ, ಲಿಂಗವ್ಯತ್ಯಯ ಒಂದು ಕಡೆ ಮಾಡಿಕೊಂಡೆ, ಎಷ್ಟು ಕಡೆ ಮಾಡ್ಕೊಂಡಿದ್ದೀವಿ ನಾವೀಗ, ಇದಿಷ್ಟು ಏನು ಮಾಡಿದ್ದೇವೆ ಬ್ರಹ್ಮ ಅಂತ ಇಟ್ಕೊಂಡು ಹೇಳಿರೋದು. ವಿಷ್ಣು ಅಂತ ಅಂತ ಪ್ರಜ್ಞಾನ ಬಹಿಪ್ರಜ್ಞ ಉಭಯದ ಪ್ರಜ್ಞೆ ಎಲ್ಲ ಪುಲ್ಲಿಂಗ ಚೇಂಜ್ ಮಾಡ್ಬೋದು. ಎಲ್ಲಿದೆ ಸಾತ್ಮ ಅದಕ್ಕೆ ಹೇಳಿದ್ದು, ಮುಂದೆ ಸಾ ಇರೋದ್ರಿಂದ ಪುಲ್ಲಿಂಗ ಬಂತು, ಪುಲ್ಲಿಂಗ ಬಂದಿದ್ದರಿಂದ ಅದ್ವೈತ ಅರ್ಥ ಬರೆದ್ರು. ಪುಲ್ಲಿಂಗ ಅಡ್ಜೆಕ್ಟಿವ್ ಮಾಡಿದಾಗ ಸಹಕ್ಕೆ ಅಡ್ಜೆಕ್ಟಿವ್ ಮಾಡಿಬಿಟ್ರೆ ಅದ್ವೈತ ಆಯ್ತಾಗ, ಆದ್ದರಿಂದ ಅದು ನಮ್ಗೆ ಅನುಕೂಲ ಆಯ್ತದು. ಅಲ್ಲ ಅಲ್ಲ ಅದ್ವೈತ ಸಂಘದಲ್ಲೇ ಇಟ್ಕೋಬೇಕನ್ನ ಅರ್ಥ ಹೇಳಬೇಕಾದ್ರೆ ಸಹಕ್ಕೆ ಅನ್ವಯ ಮಾಡಿಬಿಟ್ಟು ಅಥವಾ ಸಹಕ್ಕೆ ಅನ್ವಯ ಮಾಡುವಾಗ ಎಲ್ಲ ಚೇಂಜ್ ಮಾಡಬೇಕು. ನಾಂತ ಪ್ರಜ್ಞ ಸಹ ನಾ ವೈ ಪ್ರಜ್ಞಾ ಸಹ ಮಾಡ್ಕೋಬೇಕು, ಗೊತ್ತಾಯ್ತಾ. ಇದಿಷ್ಟು ಕೂಡ ಯಾವ ಅರ್ಥ ಇಟ್ಕೊಂಡು ಹೇಳಿದರು, ಬ್ರಹ್ಮಶಬ್ದ ವಾಚಕ ಬ್ರಹ್ಮನ ಬಂದು ಪುಸ್ತಕರಿಂಗ ಹತ್ಕೊಂಡು ಹೇಳಿದರು. ಆತ್ಮ ಶಬ್ದ ಏನು ಬಂತು, ಈಗ ಪುಲ್ಲಿಂಗ ಆಯಿತು, ಸಹ ಅದೆಲ್ಲ ಚೇಂಜ್ ಮಾಡಿಬಿಟ್ಟು, ದೋಷ ಇಲ್ಲ. ಮತ್ತು ಛಂದಸಿಬಲಂ ವ್ಯತ್ಯೋಬಲಂ ಇದ್ದೇ ಇದೆ, ಆ ರೀತಿಯಲ್ಲಿ ಹೇಳೋದಕ್ಕೂ ಬರುತ್ತೆ. ಆದರೆ ಧಮುಸಕರಣದಲ್ಲಿ ಹೇಳೋ ಕಾರಣ, ಲೋಕದ ಪುರುಷದಂತೆ ದೇವರಲ್ಲ, ಲೋಕದ ಸ್ತ್ರೀಯರಂತೂ ದೇವರಲ್ಲ, ಅದು ವಿಭಿನ್ನ. ನರಸಿಂಹ ಅಂತ ಹೇಳಿದಾಗೆ ನಪುಂಸಕರ್ಮದ ವಾಚ್ಯತ್ವ ದೇವರು ಹೇಳ್ಬೋದು. ಸವಿಜ್ಞೇಯ ಅಥಾತೋ ಬ್ರಹ್ಮ ಜಿಜ್ಞಾಸ ಸವಿಜ್ಞೇಯ. ದೇವರನ್ನು ತಿಳಬೇಕು, ಅವ್ರನ್ನ ತಿಳ್ಕೊಂಡೇನು ಉಪಯೋಗ ಇಲ್ಲ, ಯಾರನ್ನು ತಿಳ್ಕೊಬೇಕು ನಾವೀಗ, ಅವ್ರನ್ನ ತಿಳಬೇಕು. ನೋಡೋ ಅವ್ರ ಹತ್ರ ಇಲ್ಲೇ ಆಗಿ ಬಂದು ಅಂತಾರಲ್ಲ ಹಾಗೆ, ರುದ್ರದ ಹೇಳಿದಲ್ಲ ಘಂಟಾಕರ್ಣ ಅವರಿಗೆಲ್ಲ, ಸರ್ವೇಶಾ ಮುಕ್ತಿದಾತ ವಿಷ್ಣುರೇವರ ಸಂಶಯ, ಇಲ್ಲಿ ಬಂದಿದ್ದೇ ತಪ್ಪು ನೀವು ಅಂತ ಕಳಿಸಿದಾಗೆ ಸವಿಜ್ಞೇಯ ಆತನ ತಿಳ್ಕೊಬೇಕು. ನಿರ್ದುಃಖ ಸುಖ ರೂಪತ್ವಾತ್ ಶಿವಶಬ್ದ ಶ್ರುತವು ಶ್ರುತಃ. ಮತ್ತೆ ಹೇಳಿದಂತೆ ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಇದು. ಅಲ್ಲಿ ಶಿವಶಬ್ದಗೆ ಭಾಷೆ ಬರೆದಿಲ್ಲ, ಆಚಾರ್ಯ ಪ್ರತ್ಯೇಕ ಶಿವಕ್ಕೆ ಬರೆದಿದ್ದಾರೆ, ಇಲ್ಲಿ ಬರೆದಿದ್ದಾರೆ, ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ನಿರ್ದುಃಖ ಸುಖ ರೂಪತ್ವಾತ್ ಶಿವಶಬ್ದ ಶ್ರುತವು ಶ್ರುತಃ ಅನ್ಯಥಾ ಪ್ರತ್ಯಯೋ ದ್ವೈತಂ ಶಮಯೇತ್ತಂ ಯಥೋ ಹರಿಹಿ ಅದ್ವೈತಸ್ತೇನ ಚೋದಿಷ್ಟ ತುರೀಯ ಪುರುಷೋತ್ತಮ ಇತಿ ಮಹಾತ್ಮೇ. ಅನ್ಯಥಾ ಪ್ರತ್ಯಯವನ್ನು ದ್ವೈತ ಅಂತಾರೆ, ಶಮಯೇತ್ತಂ ಯಥೋ ಹರಿಹಿ ಅದ್ವೈತ ತೇನ ಚೋದಿಷ್ಟ ತುರೀಯ ಪುರುಷೋತ್ತಮ, ಎಲ್ಲ ಪುಲಿಂಗಡೆ ಉದ್ದಿಷ್ಟ ತುರೀಯ ಪುರುಷೋತ್ತಮ ಇತಿ ಮಹಾತ್ಮೇ ಅಂಥೇಳಿ ಮಹಾತ್ಮ ಶಬ್ದಂಥದ್ದು ಹೇಳಿದರು. ಇದಿಷ್ಟು ಒಂದೇ ಕೊಟೇಶನ್, ಲಾಂಗ್ ಕೊಟೇಶನ್ ಕೊಟ್ಟು ಬ್ರಹ್ಮಾಂಡದ ಆದ ತಕ್ಷಣ ಮಹಾತ್ಮ್ಯದ ಕೊಟ್ಟು. ಇದರ ವಿಶೇಷ ಅಂದರೆ ಈ ಉಪನಿಷತ್ ಪೂರ್ತಿ ಅರ್ಥ ಬಂದುಬಿಟ್ಟಿದೆ, ಅರ್ಥ ಪ್ರತಿ ಪದಕ್ಕೂ ಅರ್ಥ ಕೊಟ್ಟಿರತಕ್ಕಂಥ ಉಪನಿಷತ್ತಿನ ವಾಕ್ಯ ಮಹಾತ್ಮ್ಯದ ವಾಕ್ಯ. ಆದ್ದರಿಂದ ಬಿಗ್ ಕೊಟೇಶನ್ ಆಯಿತು. ಅಪೇಕ್ಷ ವಸ್ತು ಯಾಥಾರ್ಥ್ಯಂ, ವಿತ್ತಂ ಅನ್ಯ ಸ್ವರೂಪತ ಇಣ್ ಗತೌ ಇತಿ ಧಾತೋಶ್ಚಾತ ಜ್ಞಾನಂ ದ್ವೈತ ಮುಚ್ಚತೆ ಇತಿ ಸಂಕಲ್ಪೆ. ದ್ವೈತ ಶಬ್ದಕ್ಕೆ ಹೇಳಿದ್ದು ನೀವು ವಿಶೇಷ ಹೇಳ್ತಕ್ಕಂಥ ಕೊಟ್ಟು ಮಾಡ್ತಾರೆ. ಸಂಕಲ್ಪ ಅನ್ನೋ ಗ್ರಂಥ ಇದೆ, ಅದರಲ್ಲಿ ಹೇಳ್ತಾ ಇದ್ದಾರೆ. ಅಪೇಕ್ಷಾ ರಾಯರ್ ಪಾತ ಸಂಕಲ್ಪಗತಿ ಅಂತ ಹೇಳಬೇಕಾದ್ರೆ ಹೆಸರು ಕೋಟ್ಪಾಡಿ ಗ್ರಂಥ ಇದೆಯಲ್ಲ ಅದು ಇರಲಿ ಅಂತ ಹೆಸರು ಕೊಟ್ಟಾಗೂ ಆಯಿತು. ಸಂಕಲ್ಪ ಗ್ರಂಥ ಇದು, ಅದು ಪ್ರಾತ ಸಂಕಲ್ಪ ಗದ್ಯ. ಅಪೇಕ್ಷ ವಸ್ತು ಯಾಥಾತ್ಮ್ಯಂ ದ್ವಿತ್ವಂ ಅನ್ಯ ಸ್ವರೂಪತ. ವಸ್ತು ಯಾಥಾತ್ಮ್ಯ ಇದೆ, ಅದನ್ನೆಂತ ಕರಿತೇವೆ ನಾವೀಗ ಸರಿಯಾಗಿ, ಅದು ಸರಿಯಾಗಿ ತಿಳ್ಕೊಳ್ಳದೆ ಹೋದರೆ ದ್ವಿತ್ವ ಅಂತ ಕರೀತಾರೆ. ಉದಾಹರಣೆ ಎರಡೆರಡು ಕಾಣೋದು ಅಂತ ಹೇಳೋದಿಲ್ಲ, ಎರಡೆರಡು ಕಾಣ ಒಂದೇ ಕಾಣುತ್ತಾ ಕರೆಕ್ಟ್ ಆಗಿದೆ. ವಿಷನ್ ಎರಡೆರಡು ಕಾಣುತ್ತೆ ಅಂತ ಟ್ರೀಟ್ಮೆಂಟ್ ಕೊಟ್ಟರು, ಅವ್ರು ಈಗ ಕಾಣ ಒಂದೇ ಕಾಣ ಸರಿ ಹೋಗುತ್ತೆ ಅಂತ ಹೇಳಿ ಗೊತ್ತಾಯ್ತಾ. ಒಂದು ಕಾಣುತ್ತೆ ಅಂದರೆ ಎಲ್ಲ ಒಂದೇ ಕಾಣೋದಿಲ್ಲ, ಆಯಾ ಪದಾರ್ಥ ಅದೊಂದೇ ಕಾಣುತ್ತೆ ಅಷ್ಟೇ. ಯಾವುದು ಅದ್ವೈತ ನೋಡಿ, ಅದ್ವೈತ ಕೊಟ್ಬಿಟ್ರೆ ಅರ್ಥ ಅಲ್ಲ ಅದಕ್ಕೆ. ಬೈಕ್ ಎರಡು ಕಾಣಿಸ್ತು, ಬೈಕ್ ಕಾಣಲು ಶುರುವಾಯಿತು. ಪುಸ್ತಕ ಎರಡು ಕಾಣಿಸ್ತು, ಒಂದು ಬೈಕು ಒಂದು ಪುಸ್ತಕ ಕಾಣ್ತು ಕರೆಕ್ಟ್ ಆಯ್ತು. ಅಷ್ಟೇ ಹೊರತು ಬೈಕ್ ಒಂದೇ ಕಾಣದಾಗಾಯಿತು ಅಂತ ಅವ್ರ ಅರ್ಥ ಹಾಗೆ ಮಾಡಿಬಿಡ್ತಾರೆ. ಒಂದೇ ಕಾಣದಾಯಿತು, ಒಂದೇ ಕಾಣಕ್ಕಾಗಲಿಲ್ಲ. ಮಿಥ್ಯಾಜ್ಞಾನಕ್ಕೆ ದ್ವೈತ ಅಂದರೆ ಮಿಥ್ಯಾಜ್ಞಾನ ಗೊತ್ತಾ, ಅದು ಹೋಯ್ತು. ಈಗ ಅದು ಮಿಥ್ಯಾಜ್ಞಾನ ಎರಡು ವಿಧ, ಸಂಶಯನೂ ಮಿಥ್ಯಾಜ್ಞಾನನೇ ಗೊತ್ತಾಯ್ತಾ. ಅನ್ಯ ಅಜ್ಞಾನಂ ದ್ವಿವಿಧಂ ಏನಂತ, ಒಂದು ಸಂಶಯ ವಿಪರ್ಯಸ್ತಿ ಐತಿ. ಸಂಶಯ ಪುಲ್ಲಿಂಗದ ಶಬ್ದ, ಸಂಶಯಂ ಅಂತ ಕರೆಯಾಗಿಲ್ಲ ಅದನ್ನು. ಮಿಥ್ಯ ಜ್ಞಾನಂ ಅಂತ ಕರಿಬೇಕು, ಅನವಧಾರಣ ಜ್ಞಾನಂ ಸಂಶಯ ಗೊತ್ತಾಯ್ತಾ. ಶಬ್ದಲಿಂಗ ಬೇರೆ, ಅರ್ಥಲಿಂಗ ಬೇರೆ. ಇಲ್ಲಿ ತಗೊಂಡಾಗ ಅಪೇಕ್ಷ ವಸ್ತು ಯಾಥಾತ್ಮ್ಯಂ ದ್ವಿತ್ವಂ ಅನ್ಯ ಸ್ವರೂಪತ ಅಂದರೆ ಒಂದು ವಸ್ತುವನ್ನು ಮತ್ತೊಂದು ವಸ್ತು ಆಗಿ ತಿಳ್ಕೊಳ್ಳೋದಕ್ಕೆ ಏನ ದ್ವಿತ್ವ ಅಂತ ಕರೀತಾರೆ. ಯಾತ ಹ್ಯಾಕೆ ತಿಳ್ಕೊಂಡ್ರಿ ಅಂದರೆ, ಇನ್ನು ಗತವು ಅಂತ ಧಾತು ಇದೆ, ಗತಿ ಅಂದರೆ ಜ್ಞಾನ ಅಂತ ಅರ್ಥ ಇದೆ. ಇನ್ನು ಗತವು ಜ್ಞಾನ, ಗತಿ ಅಂದರೆ ಜ್ಞಾನ. ದ್ವಿತ ಅಂತ ಹೇಳಿದ್ರೆ ಏನು, ದ್ವಿತ ಎರಡನ್ನು ತಿಳ್ಕೊಡೋದು. ಎರಡನ್ನು ಸಂಶಯ, ಎರಡಾಗಿ ತಿಳ್ಕೊಡೋದು ಸಂಶಯ, ಅಥವಾ ಎರಡನೇ ವಸ್ತುನೇ ತಿಳ್ಕೊಡೋದು ಮಿಥ್ಯಾಜ್ಞಾನ. ಒಂದನ್ನು ಎರಡಾಗಿ ತಿಳ್ಕೊಂಡ್ರೆ ಸಂಶಯ, ಎರಡನೇ ವಸ್ತುನೇ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ. ಈಗ ಎರಡರಲ್ಲೂ ಸ್ವಾರಸ್ಯ ಇದೆ, ದ್ವಿತ್ವದಲ್ಲೂ ಕೂಡ ವ್ಯತ್ಯಾಸ ಇದೆ. ತಜ್ಞಾನಂ ದ್ವೈತ ಮುಚ್ಚತೆ, ಅದು ಇನ್ಗತವೀತಿ ಧಾತೋಶ್ಚ ತಜ್ಞಾನಂ ದ್ವೈತ ಮುಚ್ಚತೆ ಇತಿ ಸಂಕಲ್ಪೇ. ಬಂತು ಅಂಬಂದ್ರೆ ಅರ್ಥ ಉಪಯೋಗಿಸ್ತೇವೆ, ಬರ್ತಾರೆ ಲೆಕ್ಕ ಮಾಡ್ತಿರ್ತಾರೆ, ಬಂತು 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 ಅಂತಾರೆ. ಇಣಗತವು ಬಂತು ಅಂದರೆ ಏನರ್ಥ, ಅರ್ಥ ಆಯಿತು ಅಂತ ಅರ್ಥ. ಇಣಗತವು ಹಿಡಿದು ಬಂತು ಅಂಬೋದು ಗತಿ ತಾನೆ, ಗತಿ ಶಬ್ದ ನಿಮ್ಗೆ ಗೊತ್ತಾಯ್ತಾ. ಗಮನ ಕೊಟ್ಟು ಕೇಳಿ, ಗಮನಿಸಿದಿರಾ ಅಂದರು. ಗಮನಿಸು ಅಂದರೆ ಏನೀಗ, ಹೋಗು ಅಂತ ಅರ್ಥ. ಗಮನಿಸ್ಬೇಕಿನ್ನ ಅಂತ ಕೇಳಿಬಿಟ್ರೆ ಆಗಮಿಸಿ, ಗಮನಿಸಿ. ಇಲ್ಲಿ ಗಮನಿಸಿ ಅಂದರೆ ಏನೋ ತಿಳ್ಕೊಳ್ಳಿ ಅಂತ ಅರ್ಥ. ಅಂದರೆ ಇಂಗ್ಲೀಷ್ನಲ್ಲೂ ತಿಳ್ಕೊಳ್ಳಿ, ಆರ್ ಐ ಫಾಲೋವಿಂಗ್ ಅಂತ ಕೇಳ್ತಾರೆ, ಪಾಠ ಮಾಡ್ತಾ ಮಾಡ್ತಾ ಫಾಲೋ ಮೀ ಅಂತ ಕೇಳ್ತಾರೆ. ಆರ್ ಯು ಫಾಲೋವಿಂಗ್ ಅಂತ ಕೇಳ್ತಾರೆ, ಎದ್ದೆತ್ಕೊಂಡು ಎಸ್ ಸರ್ ನೀವು ಫಾಲೋ ಮಾಡಿ ಮುಂದೋಗಿ ಫಾಲೋ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲ. ಆರ್ ಯು ಫಾಲೋವಿಂಗ್ ಅಂದರೆ ಯು ಆರ್ ಮೆಂಟಲಿ ಫಾಲೋಯಿಂಗ್, ಇಂಟೆಲೆಕ್ಚುಯಲಿ ಫಾಲೋಯಿಂಗ್ ಅಂತ ಅರ್ಥ ಮಾಡ್ಕೊಳ್ಳೋದು ಅರ್ಥ. ಇವಾಗೆಲ್ಲ ಭಾಷೆಯಲ್ಲೂ ಇದೆ, ಗತ್ಯರ್ಥಕ ಜ್ಞಾನಾರ್ಥಕ ಏ ಗತ್ಯರ್ಥಕ ತೇತೇ ಜ್ಞಾನಾರ್ಥಕ ಓದ್ ಇದಕ್ಕಲ್ಲ, ಇಡೀ ಎಲ್ಲ ಭಾಷೆಯಲ್ಲೂ ಕೂಡ ಇರ್ತಕ್ಕಂಥ ಪದ. ಅದಕ್ಕೆ ಇಣ್ಗತೋವಿತಿ ಹಾಂ ಏನ ಡ್ಯುಯಲ್ ದ್ವಿ ಡ್ಯುಯಲಿಸಮ್ ದ್ವೈತ, ದ್ವೈತ ಮತ, ದ್ವೈತ ಮತ ಬೇರೆ, ದ್ವೈತ ಜ್ಞಾನ ಬೇರೆ. ದ್ವೈತ ಜ್ಞಾನ ಅಂದರೆ ಮಿಥ್ಯಾಜ್ಞಾನ, ಇಲ್ಲಿ ದ್ವೈತ ಮತ ಅಂದರೆ ವಿಷ್ಣು ಸರ್ವತ್ತು ಪ್ರತಿಪಾದಕವಾದ ಮತ ಅಲ್ಲ ಅರ್ಥ. ಅದು ಹೇಳಿಲ್ಲ, ಹರಿಶಬ್ದಕ್ಕೆ ಎಷ್ಟು ಅರ್ಥ ಇದ್ರು ಡಿಕ್ಷನರಿಯಲ್ಲಿ ಯಾವುದೇ ಪದ ತಗೊಳ್ಳಿ ನೀವು, ನಾವು ಉಪಯೋಗ ಒಂದು ಅರ್ಥ ಇರೋಲ್ಲ, ಇನ್ನೊಂದು ಅರ್ಥ ಇರ್ ಕೂತಿರುತ್ತೆ. ಒಂದು ಅರ್ಥ ಇದ್ರೆ ಪುಣ್ಯ, ಹತ್ತಾರು ಅರ್ಥ ಇರ್ತಾವೆ. ಅದಕ್ಕೆ ಯಾವುದನ್ನು ತಗೋತೀವಿ ನಾವು, ಅದಕ್ಕೀಗ ಯಾವುದನ್ನು ಯಾವ್ದು ರೆಲೆವೆಂಟ್ ಅದನ್ನು ತಗೊಳುತ್ತೆ. ಅದಕ್ಕೆ ಇಲ್ಲಿ ಬೈದಿರೋದ್ರಿಂದ ಯಾವ್ದನ್ನು ತಗೋಬೇಕೀಗ, ದ್ವೈತವನ್ನು ಹೋಗಲಾಡಿಸ್ತಾರೆ ಅಂತ ಹೇಳಿದಾಗ ದ್ವೈತ ಮತ್ತು ಹೋಗಲಾಡ್ತಾ ಮಾಡಬಾರ್ದು. ಏನು ಮಾಡಬೇಕು ಅದಕ್ಕೆ, ಸಂಶಯ ಹೋಗಲಾಡಿಸ್ತಾರೆ, ಮಿಥ್ಯಾಜ್ಞಾನ ಹೋಗ್ಲಾಡ್ತಾ ಅರ್ಥ ಮಾಡಬೇಕು. ಸ ಆತ್ಮ ಸ ವಿಜ್ಞೇಯ ಇತಿ ಸೋಯಮ ಎಷ್ಟೋದ ಅಂತ ಹೇಳ್ತಾರೆ. ಯಾವುದೋ ಸೌತೆಕಾಯಿ ಹಾಕಿರ್ತಾರೆ, ಅಯ್ಯೋ ವಿಷ ಅಂದ್ಬಿಡ್ತಾರೆ. ಈ ವಿಷ ಶಬ್ದಕ್ಕೆ ಏನರ್ಥ, ಕಹಿ ಅಂತ ಅಷ್ಟೇ ಅರ್ಥ, ಕಿಲಿಂಗ್ ಅಂತ ಕೊಲ್ತದೆ ಅಂತ ಅರ್ಥ ಅಲ್ಲ, ಫಾಲ್ಡಲ್ ಅಂತ ಅರ್ಥ ಅಲ್ಲ, ವಿಷ ಅಂತ ಕರೆದು. ಮತ್ತು ಹಾಲಿನ ಅಮೃತ, ಸಾರನ್ನು ಹುಡಿನ ಅಮೃತ ಅಂದರು. ಸ್ವೀಟ್ ಸ್ವೀಟ್ ಅರ್ಥ ಅಲ್ಲ ಅದಕ್ಕೆ, ಗೊತ್ತಾಯ್ತಿಲ್ಲ ಏನರ್ಥ, ಬರೀ ರುಚಿ ಇದೆ ಅಂತ ಅಷ್ಟೇ ಅರ್ಥ. ಕೆಲವು ಪದಗಳನ್ನು ಅರ್ಥ ಉಪಯೋಗಿಸ್ಬೇಕಾದ್ರೆ ಆ ಲಿಮಿಟಲ್ಲೇ ಉಪಯೋಗಿಸ್ಬೇಕು. ಅದೇ ರೀತಿ ಇಲ್ಲೂ ಕೂಡ ದ್ವಿತ್ವ ಶಬ್ದಕ್ಕೆ ಯಾವ ಅರ್ಥ, ಈ ಅರ್ಥದಲ್ಲಿ ದ್ವಿತ್ವ ಅಷ್ಟೇ. ಯಾತಕ್ಕೆ ಹೇಳಿದರೆ ಅರ್ಥಗಳು ವ್ಯತ್ಯಾಸ ಆಗ್ತಾ ಹೋಗು. ಅಲ್ಲಿ ಕೊಲ್ಲೋ ವಿಷಯನೇ ಬೇರೆ, ಈ ವಿಷಯ ವಿಷ ಹಾಕಿದ್ರು ಅಂತ ಹೇಳಿದ್ರು ವಿಷ ಅಂತ ಹೇಳಿದ್ಬಿಟ್ರೆ ಎಲ್ಲರೂ ಕೇಸ್ ಆಗಲಿ ಶುರು ಮಾಡಿಬಿಟ್ರಿ. ವಿಷ ಅಂತ ನೋಡಿದ್ರೆ ವಿಷ ಹಾಕಿಬಿಟ್ಟಿದ್ದಾರೆ ಪಾಪ ಇವರಿಗೆ ಅಂತೇಳಿ ಎಲ್ಲ ಬಾರ ಯಾಕೆ ಕಹಿ ಅಂತ ಅಷ್ಟೇ ಹೇಳ್ತಾ ಅವರೇ ಗಲಾಟೆ ಮಾಡ್ತಾರೆ. ಅವನೇ ವಿಚಾರ ಮಾಡ್ಕೋಬೇಕು ಪಾಪ, ವಿಷ ಅಂತ ಇಲ್ಲ ಎಂದು ಗಲಾಟೆ ಮಾಡಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಎಲ್ಲರಿಗೂ ಗೊತ್ತದು ಏನಂತ, ಕಹಿ ಅಂತ ಅಷ್ಟು ಉಪಯೋಗಿಸಿದ್ದಾರೆ. ವಿಷದಕ್ಕೆ ಅವನ ಅರ್ಥ ಇದೆ, ಗೊತ್ತಾಯ್ತಾ. ಆ ರೀತಿ ಸೆಟ್ಟ ಆಯ ಭಾಷೆ ಭಯಂಕರ ಇದೆ, ಅದಕ್ಕಿಂತ ವಾಸಿ ಧಾರವಾಡ ಬಿಟ್ಕೊಂಡು ಸಾರು ಚೆನ್ನಾಗಿ ಭಯಂಕರ ಆಗಿದೆ ಅಂತ ಹೇಳಿಬಿಟ್ರೆ ಭಾರಿ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲಿ ಹೇಳಿದ್ರೆ ಆಕ್ಷೋಭದಲ್ಲಿ ಭಯಂಕರ ಆಗಿದೆ ಬಿಟ್ಟು ಬಿಡಿ ಅಂತ ಹೇಳ್ಬಿಟ್ರೆ ಅಲ್ಲಿ ಭಾರಿ ಭಯಂಕರ, ಭಾರಿ ಭಯಂಕರ ಅಂತ ಹೇಳೋದು. ಇನ್ನು ಭಾರಿ ಭಯಂಕರ ಇನ್ನೂ ಚೆನ್ನಾಗಿದೆ ಅಂತ ಅರ್ಥ. ಇನ್ನು ಗತವೀತಿ ಧಾತೋಶ್ಚ, ಕೆಲವು ಪದಗಳು ಅಲ್ಲಲ್ಲಿ ಬೇರೆ ಬೇರೆ ಅರ್ಥನೇ ಕೊಡ್ತಾವೆ, ಲೋಕದ ಅರ್ಥನೇ ಬೇರೆ, ಕೆಲವು ಲೋಕೆಲ್ಲ ಮೀನಿಂಗೇ ಬೇರೆ. ಸ ಇತಿ ಇಲ್ಲಿ ಗುರು ಅಂತ ಕರೀತಾರೆ, ಗುಂಡಗಳು ಅಂತ ಅರ್ಥ. ಗುರು ಗುರು ಅಂದರೆ ಗುಂಡ ಅಂತ ಅರ್ಥ. ಈ ಕಡೆ ಎಲ್ಲ ಗುರು ಗುಂಡ ಗುರು ಅಂತಲೇ ಹೆಸರು ಅವರಿಗೆ. ಅಣ್ಣ ಅಂತ ಬಂದರೆ ಎಲ್ಲ ವಿರೋಧ ಅಣ್ಣ ತಮ್ಮ ವ್ಯವಹಾರ ಮಾಡೋದಲ್ಲ ವಿರೋಧ ಗುಂಡಾಗಳು ಹೇಗೆ ಮಾಡ್ತಾರೆ ಅಣ್ಣ ಅಣ್ಣ ಅಂದರೆ ಸೀನಿಯರ್ ಬೋರ್ಡ್ ಪಾಸ್ ಇದ್ದಾಗಲೇ ಅವನು ಈ ಅರ್ಥದಲ್ಲಿ ಅಣ್ಣ ಅಲ್ಲ ಅವನು ಅಣ್ಣ ಶಬ್ದಕ್ಕೂ ಕೂಡ ಹಾಗೆ ಬ್ರದರ್ ಅನ್ನೋದು ಪ್ರೀತಿಯಿಂದ ಕರೆಯೋದು ಬೇರೆ ಆಮೇಲೆ ಸಂಬಂಧ ಇಟ್ಕೊಂಡು ಕರೆಯೋದು ಬೇರೆ ಸಂಬಂಧದಲ್ಲಿ ಬ್ರದರ್ ಅಂತ ಹೇಳಿದ್ರೆ ಸಂಬಂಧ ಬ್ರದರು ಜಗಳ ಆಡ್ಬಿಟ್ಟಿದ್ದಾರೆ ಅವನು ಬೇರೆಯವನು ಬ್ರದರ್ ಆಗಿಬಿಟ್ಟಿದ್ದಾರೆ ಅವನು ಹೊಂದಾಣಿಕೆ ಇದೆ ಬ್ರದರು ಇವ್ರು ಬ್ರದರ್ ಆಗಿದ್ರು ಬ್ರದರ್ ಅಲ್ಲ ಈ ರೀತಿ ಭಾಷೆ ಯಾವಾಗಲೂ ವಿಚಿತ್ರ ಯಾವುದೇ ಭಾಷೆಯಲ್ಲಿ ತೊಗೊಂಡ್ರೂ ಕೂಡ ಭಾಷೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇರ್ತದೆ ಅದನ್ನು ಸಂದರ್ಭ ನೋಡಿ ಅರ್ಥ ಮಾಡಿಕೊಳ್ಳೋದು ಮೆಕ್ಯಾನಿಕಲಿ ಮಾಡಿಬಿಟ್ರೆ ತಪ್ಪಿ ಹೋಗ್ತದೆ ಯುಣ್ ಗತವಿತಿ ಧಾತೋಶ್ಚ ತಜ್ಞಾನಂ ದ್ವೈತ ಮುಚ್ಚತೆ ಇತಿ ಸಂಕಲ್ಪೆ ಸ ಆತ್ಮ ಸ ವಿಜ್ಞೇಯ ಸೋ ಅವ್ಯಯ ಆತ್ಮ ಅಯಂ ಆತ್ಮ ಚತುಷ್ಪ ಚತುರ್ಧ ವಿಭಕ್ತ ಉಚ್ಯತೆ ಉಪಸಂಹಾರಾರ್ಥಂ ಸ ಆತ್ಮ ಅಂದರೆ ಯಾರು ನಾಲ್ಕು ರೂಪ ಹೇಳಿದ್ವಲ್ಲ ಅವನು ಅಂತ ಅರ್ಥ ಅದಕ್ಕೆ ಸೋ ಅಯಂ ಆತ್ಮ ಚತುಷ್ಪಾತ್ ಇತಿ ಚತುರ್ಧ ವಿಭಕ್ತ ಅಯಮಾತ್ಮ ಬ್ರಹ್ಮ ಶುರು ಮಾಡಿದರು ಈ ಅವ ಸ ಆತ್ಮ ಅಂತ ಕನ್ಕ್ಲೂಡ್ ಮಾಡಿದರು ಈಗ ಸೋಯಮಾತ್ಮ ಅಧ್ಯಕ್ಷರಂ ಇತಿ ಪೃಥಗಾರಂಭಾ ಸೋಯಮಾತ್ಮ ಅಧಿ ಅಕ್ಷರಂ ಅಕ್ಷರ ಮಹಾಲಕ್ಷ್ಮಿ ಅಧಿ ಅಕ್ಷರ ಅಕ್ಷರದ ಮೇಲಿದ್ದಾರೆ ಅದಕ್ಕೆ ಅಕ್ಷರಂ ಅಧ್ಯಕ್ಷರ ದೇವರಿಗೆ ಹೆಸರು ವಿಶ್ವಾದಿ ರೂಪೋ ಯಸ್ತ್ವಾತ್ಮ ಸವಿಜ್ಞೇಯೋ ಮುಮುಕ್ಷುಭಿ ನಿರ್ವಿಶೇಷೋಪಿ ಭಗವಾನ್ ಚತುರ್ಧ ಸಮುದೀರಿತ ಇತಿ ಪ್ರತ್ಯಯೇ ವಿಶ್ವಾದಿ ರೂಪರಾದ ಪರಮಾತ್ಮನನ್ನು ಆತ್ಮ ಅಂತ ಕರೀತಾರೆ ಅದಕ್ಕೆ ಇಷ್ಟೆಲ್ಲ ಹೇಳಿ ಏನು ಮಾಡಿದ್ರು ಗೊತ್ತಾ ಆತ್ಮನಲ್ಲ ಆತ್ಮ ಅಂತ ಏಕವಚನ ಹೇಳಿಬಿಟ್ರು ನಾಲ್ಕನ್ನೇ ಹೇಳಿ ಸ ಆತ್ಮ ಅಂತ ಹೇಳಿದ್ರೆ ಏನರ್ಥ ಭೇದ ಇಲ್ಲ ಅಂತ ಅರ್ಥ ಪರ್ವ ಎಲ್ಲ ರೂಪಗಳು ಒಂದೇನೆ ಅದಕ್ಕೆ ಸವಿಜ್ಞೇಯೋ ಮೋಕ್ಷುಭಿ ನಿರ್ವಿಶೇಷೋಪಿ ಭಗವಾನ್ ಚತುರ್ಧ ಸಮುದೀರಿತ ಇತಿ ಪ್ರತ್ಯಯ ನಿರ್ವಿಶೇಷ ರೂಪರು ವಿಶೇಷ ಇಲ್ಲ ಆದರೂ ಕೂಡ ಏನಿದೆ ನಾಲ್ಕು ಅಂತ ಕರೀತಾರೆ ಪರಮಾತ್ಮನೇ ಸತತ ಮೇಘ ರೂಪಿಣೆ ದಶರೂಪಿಣೆ ಮತ್ತು ಚತುರೂಪಿಣೆ ಪಂಚರೂಪಿಣೆ ಎಲ್ಲ ಸೇರಿಸ್ಕೋಬೇಕು ಅದಕ್ಕೆಲ್ಲ ಉಪಲಕ್ಷಣೆ ಎಲ್ಲ ಸೇರೋಯಿತು ನಿರ್ವಿಶೇಷೋಪಿ ಭಗವಾನ್ ಚತುರ್ಧ ಸಮುದೀರಿತ ಇತಿ ಪ್ರತ್ಯಯೇ ಸರ್ವ ದುಃಖಾನಾಂ ನಿವೃತ್ತೇ ಕಾರಣಭೂತ ಸ್ತುರಿಯೋ ದೇವಃ ಸರ್ವ ದುಃಖಾನಾಂ ನಿವೃತ್ತೇ ಕಾರಣಭೂತ ತುರಿಯೋ ದೇವಃ ಎಲ್ಲ ದುಃಖಗಳು ನಿವೃತ್ತಿಯಾಗೋದಲ್ಲಿ ಮೋಕ್ಷದಲ್ಲಿ ಅದಕ್ಕೆ ಕಾರಣಭೂತನಾದ ನಾನು ತುರಿಯ ಅದಕ್ಕೆ ದೇವರು ಏನಂತ ಕರೀತಾರೆ ತುರಿಯ ಅಂತಲೇ ಕರೀತಾರೆ ತುರಿಯೋ ದೇವಃ ಸರ್ವ ದುಃಖಗಳ ನಿವೃತ್ತಿಯಾಗೋ ಜಾಗ ಅದು ಅದಕ್ಕೆ ತುರಿಯಾಶ್ರಮ ನಾಗ್ನ್ಯಾಶ್ರಮ ಅಂತ ಕರೆದ್ರು ಅದಕ್ಕೆ ಈ ರೀತಿ ಅರ್ಥ ಒಂದೇ ಅರ್ಥ ಏನು 1, 2, 3, 4ನಲ್ಲಿ 4ನೇ ಅರ್ಥ ಇನ್ನೊಂದು ಅರ್ಥ ಏನು ಅಂದರೆ ಸರ್ವ ದುಃಖ ನಿವೃತ್ತಿ ಯಾಕೆ ಯಾವ ಅಟ್ಯಾಚ್ಮೆಂಟ್ ಇಲ್ಲಲ್ಲ ಸರ್ವ ದುಃಖ ಪರಿಹಾರ ಇದೆ ಯಾವುದರ ಕಮಿಟ್ಮೆಂಟೇ ಇಲ್ಲ ನಿಶ್ಚಿಂತೆಯಾಗಿ ಓಡಾಡಿಕೊಂಡಿರ್ಬೋದು ದೇವಸ್ಸ ಸರ್ವ ಜೀವಾನಾಂ ಹರಿಸ್ತುರಿಯ ರೂಪೇಣ ಮೋಕ್ಷದ ಸಂಪ್ರಕೀರ್ತಿತ ನೋಡಿ ಸೃಷ್ಟಿ ಸ್ವಪ್ನ ಜಾಗ್ರತ್ ಸ್ವಪ್ನ ಸುಷುಪ್ತಿ ಈಗ ಮೋಕ್ಷದ ಜಾಗ್ರದ ಜಾಗ್ರತ್ಪ್ರದ ಆಮೇಲೆ ಸ್ವಪ್ನದ ಸುಷುಪ್ತಿದ ಈಗ ಮೋಕ್ಷದ ಹರಿಸ್ತುರಿಯ ರೂಪೇಣ ಮೋಕ್ಷದ ಸಂಪ್ರಕೀರ್ತಿತ ದೇವಸ್ಸ ಸರ್ವಜೀವಾನಾಂ ಗಮ್ಯತ್ವಾತ್ ಸಮುದೀರಿತ ಬಿಂಬರೂಪ ಹೇಗಾಯಿತು ಬಿಂಬರೂಪ ಹೇಗಾಗುತ್ತದು ಸಾಧ್ಯನೇ ಇಲ್ಲ ಮುಕ್ತನಾದಾಗ ಬಿಂಬರೂಪ ಬೇರೆ ನಿಯಾಮಕ ರೂಪ ಬೇರೆ ನಿಯಾಮಕ ರೂಪ ಅಂತ ಹೇಳ್ಬಾರ ಬಿಂಬರೂಪ ಅಂತ ಹೇಳ್ಬಾರ ಹಾಗಿದ್ರೆ ವಿಶ್ವರೂಪದ ಎದ್ದಿರ್ತಾನೆ ಬಿಂಬರೂಪ ಅನ್ನೋದು ಜಾಗ್ರದ ಅವಸ್ಥಾ ನಿಯಾಮಕ ರೂಪ ಅಂತ ಹೇಳ್ಬೇಕಾದ್ರೆ ಬಿಂಬರೂಪ ಅಂತ ಕರೆಯಾಗಿಲ್ಲ ಬಿಂಬರೂಪ ಬೇರೆ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ಅದನ್ನು ಕರೆಯಾಗಿಲ್ಲ ಮತ್ತೆ ಹರಿಸ್ತುರಿಯ ರೂಪೇಣ ಮೋಕ್ಷದ ಸಂಪ್ರಕೀರ್ತಿತ ದೇವಸ್ಸ ಸರ್ವಜೀವಾನ ಗಮ್ಯತ್ವಾ ಸಮುದೀರಿತ ಭಾವ ಜೀವಾಹ ಮುಂದೇನಿದೆ ಆತ್ಮ ವಿಜ್ಞೇ ಶ್ಲೋಕ ಭವಂತಿ ಅದ್ವೈತ ಸರ್ವ ದೇವ ಅಂತ ಪದ ಬಂತು ಅದ್ವೈತ ಸರ್ವಭಾವಾನಾಂ ದೇವ ಅಂತ ಪದ ಇದೆ ದೇವಶಬ್ದಕ್ಕೆ ಏನರ್ಥ ಅಂದರೆ ಹೇಳ್ತಾರೆ ನಿವೃತ್ತೇ ಸರ್ವ ದುಃಖಾನಾಂ ಅದಕ್ಕರ್ಥ ಸರ್ವ ದುಃಖಾನಾಂ ನಿವೃತ್ತೇ ಕಾರಣಭೂತ ಅಂತ ಅರ್ಥ ಆ ಶಬ್ದಕ್ಕೆ ನಿವೃತ್ತಿ ಅಂದರೆ ಏನರ್ಥ ನಿವೃತ್ತಿಗೆ ಕಾರಣಭೂತ ಅಂತ ಅರ್ಥ ಮಾಡ್ಕೋಬೇಕು ತುರಿಯೋ ದೇವ ದೇವಶಬ್ದಕ್ಕೆ ಏನರ್ಥ ಅಂದರೆ ದೇವಸ್ಥ ಸರ್ವಜೀವಾನಾಂ ಗಮ್ಯತ್ವ ಸಮುದೀರಿತ ಎಲ್ಲ ದೇವರಿಂದ ಗಮ್ಯನಾಗಿದ್ದಕ್ಕೆ ದೇವ್ರಿಗೆ ಏನಂತ ಹೆಸರಿದೆ ದೇವ ದೇವ ಅದೊಂದು ಅರ್ಥ ದೇವ ಅಂದರೆ ಎಲ್ಲರಿಂದ ಗಮ್ಯನಾದವನು ಆಕಾಶ ಪ್ರತಿತಂತೋಯಂ ಯಥಾಗತ್ಯತಿ ಸಾಗರಂ ಹೇಗೆ ನೀರಿಗೆ ಸಮುದ್ರ ಗಮ್ಯನೋ ಎಲ್ಲ ಸಜ್ಜೀವರಿಗೆ ಯಾರು ಗಮ್ಯ ಪರಮಾತ್ಮ ಗಮ್ಯ ಅದಕ್ಕೆ ದೇವ ಅಂತ ಕರೀತಾರೆ ಕೊನೆ ಅದಕ್ಕೆ ದೇವರೇ ಗತಿ ಅಂತ ಅದಕ್ಕೆ ಅಂತಾರೆ ಅಂದರೆ ಕೊನೆಗೆ ಯಾರು ಗಮ್ಯ ಈಗ ಎಲ್ಲ ಫೇಲ್ ಆಯಿತು ಯಾವ್ದು ಉಳ್ಕೊಳ್ತೀ ಈಗ ದೇವರೇ ಗತಿ ಅಂತ ಪದದಲ್ಲಿ ಗಮ್ಯ ಅಂತ ಹೆಸರು ದೇವರೇ ಗತಿ ಆ ಪದ ನ್ಯಾಚುರಲ್ ಆಗಿ ಬರೋ ಪದ ಅದು ಒಂದು ಭಾವ ಜೀವಾಹ ಸಮುದ್ದಿಷ್ಟಾಹ ಭವಂತೇತೆ ಯಥೋ ವಿಹೋಹೋ ಈಶಾನಾಮಿ ಮುಕ್ತಾನಾಂ ಈಶಾನಃ ಸೋ ಅನನಾತ್ ಶ್ರುತಃ ಇತಿ ಪ್ರತ್ಯಾಹಾರೇ ಭಾವ ಜೀವಾಹ ಮುಂದಿನ್ನೊಂದು ಪದ ಇದೆ ಅದ್ವೈತ ಸರ್ವಭಾವಾನಾಂ ಅಂತ ಪದ ಬಂದಿದೆ ಅದಕ್ಕೆಲ್ಲ ಉಪನಿಷತ್ ನೋಡಿ ನೋಡ್ಬೇಕಿದ್ರೆ ಅರ್ಥನೇ ಆಗಲ್ಲ ಸರ್ವಭಾವಾನಾಂ ಅಂದ್ರೇನು ಸರ್ವಜೀವಾನಾಂ ಅಂತ ಅರ್ಥ ಭಾವ ಜೀವಾಹ ಸಮುದ್ದಿಷ್ಟಾಹ ಭಾವರು ಅಂದರೆ ಜೀವರು ಅಂತ ಅರ್ಥ ಭವಂತೇತೆ ಯಥೋ ವಿಹೋಹೋ ಯಾತಕ್ಕೆ ಜೀವರಿಗೆ ಭಾವ ಅಂತ ಕರೀತಾರೆ ಅಂದರೆ, ಯಥೋ ವಿಭೋಹ ಯತಃ ವಿಭೋಹ ಏತೇ ಭವಂತಿ ಭಾವ, ಇವರಿಂದ ಉಂಟಾಗೋದ್ರಿಂದ, ಇವರಿಂದ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಇವಚ ಇದೆಯಲ್ಲ, ಅದಕ್ಕೆ ದೇವರಿಗೆ ದೇವರಿಗೆ ಏನಂತ ಕರೀತಾರೆ, ಭಾವಗಳು ಅಂತ ಕರೀತಾರೆ. ಭಾವ ಪದಾರ್ಥ ಅಂತ ಅರ್ಥದಲ್ಲಲ್ಲ, ಭವಂತಿ ಇತಿ ಭಾವ. ಈಶಾನಾಮಪಿ ಮುಕ್ತಾನಾಂ ಈಶಾನಃ ಸ್ವರ್ಣಾಶ್ರಿತಃ, ಮುಂದೇನಿದೆ ನೋಡಿ, ಸರ್ವ ದೇವಸ್ತುರ್ಯೋ ಸ್ಮೃತಃ ಕಾರ್ಯಕಾರಣಬದ್ಧೌತೌ ವಿಷ್ಟೇತೆ ವಿಶ್ವತೈಜಸೌ. ದೇವರಿಗೆ ಈಶಾನಾಪಿ ಮುಕ್ತಾನಾಂ ಈಶಾನಃ ಸ್ವ ಅನನಾಶ್ರಿತಃ. ಪರಮಾತ್ಮ ಈಶರಿಗೆ ಅನ, ಈಶರಿಗೆ ಅನ, ಈಶರು ಅಂದರೆ ಯಾರೋ ಮುಕ್ತರು, ಅವರಿಗೆ ಅನ ಪ್ರೇರಕ, ಅನನ ಅನ ಚೇಷ್ಟಾಯ. ಆ ದೇವರಿಗೆ ಏನಂತ ಕರೀತಾರೆ, ಈಶಾನ ಈಶಾನ ಅಂತಲೇ ಹೆಸರಿದೆ. ಇದು ಕೂಡ ಅಷ್ಟೆ, ಈಶಾ ವಿಷ್ಣು ಸಹಸ್ರನಾಮದ ಪದ, ಇದು ಇಲ್ಲಿ ಅರ್ಥ ಬರೆದಾರೆ, ಸೇರಿಸ್ಕೋಬೇಕು. ಈಶಾನಃ ದೇವಸ್ತುರ್ಯೋ ದುಃಖ ನಿರ್ವೃತ್ತೆ ಸರ್ವ ದುಃಖಾನಾಂ ಈಶಾನಃ ಪ್ರಭುರವ್ಯಯ. ಈಶಾನನ ಪದ ಇದೆ ಅಲ್ಲಿ, ಈಶಾನ ಶಬ್ದಕ್ಕೆ ಇಲ್ಲಿ ಅರ್ಥ ಹೇಳಿದರು. ಈಶರಿಗೆ ಅರಣಾದವನು, ಸುಮ್ಮನೆ ಯಾತಕ್ಕೆ ಅರ್ಥ ಹೇಳಬೇಕಾಗಿತ್ತು ಅಂದರೆ, ಈಶಾನ ಹೃದಯದಲ್ಲಿ ಹೆಸರಿದೆ, ಈಶಾನ ಅಂತ ಹೆಸರಿದೆಯಲ್ಲ, ಈಶಾನ್ಯ ದಿಕ್ಕು ಅಂತ ಅದಕ್ಕೆ ಹೆಸರು ಬಂತು. ಅದಲ್ಲ ಅಂತ ಹೇಳೋದಕ್ಕೋಸ್ಕರ ಏನು ಮಾಡಿದರು, ಈಶಾನ ಶಬ್ದವಾಚ್ಯನಾದವನು ನಾರಾಯಣ. ಕಾರ್ಯಕಾರಣಬಂಧಸ್ಯ ತದಧೀನತ್ವತೋ ವಿಹುಃ ವಿಶ್ವಾದಿರೂಪೋ ಭಗವಾನ್ ಬದ್ಧ ಇತ್ಯುಚ್ಯತೆ ಶ್ರುತೌ ಕುತೋ ಬಂಧ ಪರಸ್ಯಾಸ್ಯ ಬಂದೇಶಶ್ಚಿದಾತ್ಮನಃ ಇತಿ ಚ. ಈ ಒಂದು ಪ್ರಶ್ನೆ ಬಂತು ದೇವರಿಗೆ, ಏನಂತ ಕರೆದ್ರು ಗೊತ್ತಾ, ಕಾರ್ಯಕಾರಣಬದ್ಧ ವಿಶ್ವತೈಜಸ್ ಇಬ್ಬರು ಕೂಡ ಬದ್ಧರು ಅಂತ ಕರೆದ್ಬಿಟ್ರು, ಪದಿತಿ ಆಗಿಬಿಟ್ಟು. ವಿಶ್ವಬದ್ಧ ತೈಜಸ ಬದ್ಧ ಅಂತ ಹೇಳಿಬಿಟ್ರೆ ಎಲ್ಲಿ ಬಂತು ಪರಿಸ್ಥಿತಿ? ಈಗ ದೇವರೇ ಬಂಧನ ಯಾರಿಗೆ ಅಂತ ಆಯ್ತು? ಈಗ ದೇವರಿಗೆ, ಅವ್ರು ಹೇಳಿದ್ ಸರಿ ಹೋಯ್ತಲ್ಲ, ಬ್ರಹ್ಮನಿಗೆ ಅವಿದ್ಯ ಬರುತ್ತೆ ಅಂತ ಹೇಳಿದ್ರೆ ಸರಿ ಹೋಯ್ತಲ್ಲ ಅಂತ ಕೇಳಿಬಿಟ್ರೆ ಹಾಗಲ್ಲ. ಅರ್ಥ ಬದ್ಧ ಶಬ್ದಕ್ಕೆ ಏನಂತ ಅರ್ಥ, ದುಃಖಿ ಶಬ್ದಕ್ಕೆ ಹೇಗೆ ದುಃಖ ನಿಯಾಮಕ ಅಂತ ಅರ್ಥನೋ, ಬದ್ಧ ಶಬ್ದಕ್ಕೆ ಏನರ್ಥ, ಬಂಧ ನಿಯಾಮಕ ಅಂತ ಅರ್ಥ. ಈಗ ಆಚಾರ ಹೇಳಿದ ಮಾತು ಅರ್ಥ ಆಗುತ್ತಾಗ, ಅಂಥ ಪದಗಳು ಇವೆಲ್ಲ ಕೂಡ ಅನ್ಯತ್ರ ಇವ ಪ್ರಸಿದ್ಧ ಪದಗಳು, ಆದರೂ ಕೂಡ ದೇವರಿಗೆ ಅರ್ಥ ಕೊಡುತ್ತೆ. ಯಾಕೆ ಅಲ್ಲಿ ಅನುಭವ ಶಬ್ದ ಪ್ರವೃತ್ತಿ ಎರಡು, ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೇರ್ಹಿ ಕಾರಣ. ಸ್ವಾತಂತ್ರ್ಯ ಒಂದು ಕಾರಣ, ಶಬ್ದವೃತ್ತಿ ಇನ್ನೊಂದು ಕಾರಣ. ಸ್ವಾತಂತ್ರ್ಯ ಒಂದು ಕಾರಣ ಅಂದರೆ ಏನು, ದುಃಖ ಇದೆ. ಈಗ ದುಃಖಿ ಅನ್ನೋ ಪದಕ್ಕೆ ಎರಡು ಅರ್ಥ, ಈಗ ಒಂದು ದುಃಖ ಸ್ವಾಮಿ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ದುಃಖ ಅನುಭವಿ ಅಂತ ಇನ್ನೊಂದು ಅರ್ಥ. ಇವತ್ತು ಉದಾಹರಣೆಗೆ ಒಂದು ಮನೆ ಇದೆ, ಬಾಡಿಗೆ ಇರೋನೊಬ್ಬನ ಓನರೊಬ್ಬ, ಆ ಥರ ಅರ್ಥ ಆಯ್ತಾ? ಈಗ ಓನರ್ಗೇನಿಲ್ಲ, ಓನರ್ಗೇನಿಲ್ಲ, ಮನೆ ಈ ಬಾಡಿಗೆ ಮನೆಯಲ್ಲಿ ಆಗೋ ದುಃಖ ಅವನಿಗಿಲ್ಲ, ಆದರೆ ಓನರ್ಶಿಪ್ ಇದೆ. ಬಾಡಿಗೆ ಮನೆಗೆ ದುಃಖ ಇದೆ, ಓನರ್ಶಿಪ್ ಇಲ್ಲ, ಹೊತ್ತಾನೆ. ಬಾಡಿಗೆ ಮನೆ ಅವನಿಗೆ ಬರೀ ದುಃಖ ಇದೆ, ಸೋರಿದ್ರೆ ಅವನೇ ಅವನು ಓನರ್ ಮೇಲೆ ಸೋರಲ್ಲ, ಯಾರ ಮೇಲೆ ಸೋರುತ್ತದ, ಬಾಡಿಗೆ ಮೇಲೆ ಸೋರುತ್ತೆ. ಬಟ್ ಓನರ್ ಯಾರೋದಕ್ಕೆ ಅವನ ಹೆಸರು ಹೇಳ್ತಾನೆ. ಸೊ ಬಾಡಿಗೆ ಮನೆಯಲ್ಲಿ ಇರೋರು, ಬಾಡಿಗೆ ಮನೆ ಬಿದ್ದೋದ್ರೂ ಕೂಡ ಏನಾಗಲ್ಲ ಅವನಿಗೆ, ಓನರ್ಗೆ ನಷ್ಟ ಇಲ್ಲ. ಯಾತಕ್ಕೆ ಬಿದ್ದವ್ರು ಬಿದ್ದವ್ರು ಮುದ ಕತೆ ಮುಗಿದೋಯ್ತು, ಅವನಿಗೇನೂ ಆಗಲಿಲ್ಲ, ಯಾಕೆ ಅಲ್ಲಿ ವಾಸ ಮಾಡ್ತಾ ಇಲ್ಲ ಅವನು. ಅದೇ ರೀತಿ ದೇವರೀಗ ದುಃಖ ಸ್ವಾಮಿಯಾಗಿ ದುಃಖಿ, ಗೊತ್ತಾಯ್ತಾ? ದೀವ ದುಃಖಾನುಭವಿಯಾಗಿ ದುಃಖಿ. ಆದ್ದರಿಂದ ದುಃಖ ಅದು ಪದ ಇದೆ, ಅದು ಇದೆ ಧನಿ ಅಂತ ಪದ ಇದೆ. ಧನಿ ಧನ ಉಳ್ಳವನು ಅಂತ ಅರ್ಥ. ಧನ ಉಳ್ಳವನು ಏನರ್ಥ? ಈಗ ಧನ ಸ್ವಾಮಿ ಬೇರೆ, ಧನ ಇಟ್ಕೊಂಡವನು ಬೇರೆ. ಧನ ಸ್ವಾಮಿ ಧನ ಇಟ್ಕೊಂಡವನು, ಉದಾಹರಣೆಗೆ ಯಾರೋ ಬ್ಯಾಂಕಿಗೆ ಕಳಿಸಿದ್ರು ಪಾಪ, ಒಂದು 10 ಲಕ್ಷ ತರ್ತಾ ಇದ್ದ, ಗೊತ್ತಾಯ್ತಿಲ್ಲ, ಯಾರೋ ಬಂದರು ಕೊಡು ಅಂತ ಕೇಳಿದ, ಅಂದಲ್ಲ ಮಾರಾಯ ಅಂತ ಹೇಳಿದ. ಆ ಧನ ಇದೆ ಅವನಲ್ಲಿ, ಧನಿ ಆ ಧನಿ ಅವನು, ಧನ ಇರೋದೃಷ್ಟಿಯಿಂದ ಧನಿ, ಓನರ್ಶಿಪ್ ಅವನಿಗಿಲ್ಲ. ಅದಕ್ಕೆ ಏನು, ನಾನು ಧನಿ ಅಲ್ಲ, ಬರೀ ಧನ ಇದೆ ಅಂದರೆ ರೀತಿ ಒಪ್ಕೋತಾನೆ, ಕೊಡು ಅಂತ ನಾನು ಧನಿ ಅಲ್ಲ ಅಂತ ಹೇಳ್ತಾನೆ. ಅಂದರೆ ಓನರ್ಶಿಪ್ ದೃಷ್ಟಿಯಿಂದ ಧನಿ ಅಲ್ಲ, ದುಡ್ಡು ಕ್ಯಾಶಿಯರ್ ಆಗಿರೋ ಭಾಳ ಧನಿ ಆಗಿಬಿಡ್ತಾನೆ. ಕ್ಯಾಶಿಯರ್ ಇರ್ತಾರಲ್ಲ ಅವ್ರಿಗೆ ಮುಂದೆ ದುಡ್ಡಿಂದ ಆಸೆ ಬಿದ್ದಿದೆ, ಅದೇನಲ್ಲ ಅವನು ನೋಡೋ ಧನಿ, ಹೊರತು ಕೊಡೋ ತಗೊಂಡೋಗೋ ಧನಿ ಅಲ್ಲ ಅವನು, ತಗೊಂಡೋದ್ರೆ ಬಂದಿದ್ದೆ ಆಗುತ್ತೆ ಅವನು. ಆ ರೀತಿ ಸ್ವಾಮಿತ್ವ ಅವನಿಗಿಲ್ಲ. ಅದೇ ರೀತಿ ಬದ್ಧ ಶಬ್ದಕ್ಕೆ ಅರ್ಥ ಈ ಮಾತು ಇಲ್ಲಿ ಹೇಳಿದ್ರಿಂದ 4ನೇ ಪಾದ ಸರಿಯಾಗಿ ಅರ್ಥ ಆಗುತ್ತೆ. ಈ ಪದ ಇದೆ ಆಚಾರ ಅಕಸ್ಮಾತ್ ಹಿಡಿದೇ ಬಿಟ್ಟಿದ್ರೆ ಏನಾಗ್ತಿತ್ತು ಇಲ್ಲಿಗ, ಈ ಪದಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಅಲ್ಲಿ ಹೇಳಿಬಿಟ್ಟಿದೆ ದುಃಖಿ ಬದ್ಧ ಅವರ ಪಾದ ಸೂಚನೆ ಮಾಡಿದ್ದಾರೆ ಆಚಾರ್ಯರು. ದುಃಖಿ ಬದ್ಧ ಅವರ ಎಲ್ಲ ಶಬ್ದಗಳು ಯಾರನ್ನು ಹೇಳ್ತಾ ಇದೆ, ದೇವರನ್ನು. ಅದಕ್ಕೆ ದೇವರು ವಿಶ್ವತೈಜ ಪ್ರಾಜ್ಞ ಕಾರಣಬದ್ಧಸ್ತು ದೌತು ತುರ್ಯೇನ ಸಿದ್ಧತಃ. ಕಾರ್ಯಕಾರಣಬದ್ಧರು ವಿಶ್ವತೈಜಸರು, ಪ್ರಾಜ್ಞ ಕಾರಣಬದ್ಧ, ಗೊತ್ತೆ, ಕಾರ್ಯಕಾರಣ ಎಲ್ಲರಿಂದಲೂ ಬದ್ಧರಾದವರು ಇವರು, ಕಾರಣ ಮಾತ್ರ ಬದ್ಧನಾದವನು ಪ್ರಾಜ್ಞ. ಆದರೆ ತುರ್ಯನಿಗೆ ಯಾವ ಬಂಧನನೇ ಇಲ್ಲ ಅಂತ ಹೇಳಿಬಿಟ್ರು. ಯಾಕೆ, ಅದು ಬಂದ ಇರೋರಿಗೆ ಸ್ವಾಮಿ ಅಲ್ಲ ಅಂತ, ಬಂದ ಇಲ್ಲದಿದ್ದವರು ಸ್ವಾಮಿ. ಆದ್ದರಿಂದ ಏನಿಲ್ಲ, ಬದ್ಧತ್ವ ಬರಲೇ ಇಲ್ಲ. ಪ್ರಾಜ್ಞೆ ಶಬ್ದಕ್ಕೆ ಯಾಕೆ ಇಲ್ಲ ಅಂದರೆ ಬದ್ಧ ಸ್ವಾಮಿತ್ವ ಬರಬೇಕಲ್ಲ. ಈ ರೀತಿ ಮತ್ತೆ ಹಿಂದೆ ಬದ್ಧರಾಗಿದ್ದವರು ಸ್ವಾಮಿ ಅಂತ ಹೇಳ್ಬೋದೇ ಹೊರತು ಈಗ ಬದ್ಧರಾದವರು ಸ್ವಾಮಿ ಅಲ್ಲ. ಅದಕ್ಕೆ ಆತನಿಗೆ ಅದಿಲ್ಲ ಅಂತ ಹೇಳಿಬಿಟ್ರು. ನಾತ್ಮ ನಮ್ಮನ ಪರಾಮಶೈವ ರಸತ್ಯಂ ನಾಪಿ ನಾನೃತಂ, ಇದೆಲ್ಲ ಆಚಾರ ಉತ್ತಾರ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ, ಕುಡಿದಾಡ್ಬಿಟ್ಟಿದ್ರಿ ಪದಗಳನ್ನ ಹುಡ್ಕೊಂಡ್ಬಿಟ್ಟು. ಬೇರೆಯವರಿಗೆ ಅಷ್ಟು ಖುಷಿ, ವೇದಾಂತ ಸಂತತ ಕೃತಾಂತ ರಸಂ ನ ವಿದ್ಮಃ ಶ್ರೇಯೋ ಲಭೇಮಿ ಕಥಂನು ವಯಂ ಬತೇತಿ. ಉಪನಿಷತ್ತು ಓದ್ದೆ ಇರಾಗಿಲ್ಲ, ಗೋಧಿ ಮೇಲೆ ಅರ್ಥ ಆಗೋಗಿಲ್ಲ, ಆದ್ರೆ ಮನಸ್ಸು ಒಪ್ಲಕ್ಕೆ ಸಾಧ್ಯ ಇಲ್ಲ, ಅರ್ಥನ ದೇವರು ಬಂತ ಅಂದ್ರೆ ಹಾಗೆ ಒಪ್ಲಕ್ಕಾಗತ್ತೆ, ಸಾಧ್ಯನೇ ಇಲ್ಲ. ಕೊನೆ ಏನು ಮಾಡಿ ಎಲ್ಲ ಕೂಡಿಸ್ಬೇಕಾಗಿತ್ತು. ಇದನ್ನು ಆಚಾರ ಹೇಳಿದಾಗ ಏನಾಯ್ತಾಗ ಯಾವ ಗೊಂದಲ ಬರದಂತೆ ಪರಿಹಾರ ಆಯಿತು. ನಾತ್ವಾ ನಮ್ಮನ ಪರಾಂಶ್ಚೈವ ನ ಸತ್ಯಂ ನಾಪಿ ನಾಚಾನೃತಂ ಪ್ರಾಜ್ಞ ಕಿಂಚನ ಸಂವೇತ್ತಿ ತುರ್ಯಂ ತತ್ ಸರ್ವದೃಕ್ ಸದಾ. ನಾತ್ಮಾನಂ ನ ಪರಾಂಶ್ಚೈವ ನ ಸತ್ಯಂ ನಾಪಿ ಚಾನೃತಂ ಪ್ರಾಜ್ಞ ಕಿಂಚನ ಸಂವೇತ್ತಿ. ಪ್ರಾಜ್ಞರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ರು. ತುರ್ಯ ತುಮ್ ತತ್ ಸರ್ವದೃಕ್ ಸದಾ, ಎಷ್ಟು ಇಂಪಾರ್ಟೆಂಟ್ ಇದೆ. ಪ್ರಾಜ್ಞನಿಗೆ ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ, ಸತ್ಯದ ಜ್ಞಾನ ಇಲ್ಲ, ಸುಳ್ಳಿನ ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ರು. ಪ್ರಾಜ್ಞನಿಗೆ ಅಂದರೆ ನಿದ್ರಾವಸ್ಥೆಯಲ್ಲಿ ಇರೋನಿಗೆ ಅಂತ ಅರ್ಥ. ನಿದ್ರಾವಸ್ಥೆಯಲ್ಲಿ ಜೀವನಿಗೆ, ಇಲ್ಲಿ ಪ್ರಾಜ್ಞೆ ಶಬ್ದಕ್ಕೆ ಯಾರು ಆಚಾರೋ, ನಿದ್ರಾ ಶಬ್ದದಲ್ಲಿರುತ್ತೆ ಜೀವನಿಗೆ ಏನು ಗೊತ್ತಾಗಲ್ಲ. ಆದರೆ ಕಿಂಚನ ಸಂವೇತ್ತಿ, ಆದರೆ ತುರಿ ಆದರೆ ಮುಕ್ತ, ಅವನಿಗೇನು ಸರ್ವದೃಕ್ತಥ ಅರ್ಥ ಆಯ್ತಾ. ಈಗ ಮುಕ್ತನಿಗೆ ಎಚ್ಚರ ಇದ್ದೆಲ್ಲ ದುಃಖ ಸುಖವಾಗಿದ್ದಾರೆ, ಇವ್ರು ಎಚ್ಚರ ಇಲ್ಲದೆ ಸುಖವಾಗಿದ್ದಾರೆ. ಸುಷುಪ್ತಿಯಲ್ಲಿರೋರಿಗೆ ಸುಖ ಇದೆ, ಎಚ್ಚರ ಇಲ್ಲ. ಮುಕ್ತದಲ್ಲಿ ಸುಖ ಇದೆ, ಎಚ್ಚರ ಇದೆ, ಸರ್ವದೃಕ್ತಥ. ಆದ್ದರಿಂದ ಸರ್ವದೃಕ್ ಸದಾ, ಮತ್ತೊಮ್ಮೆ ವಾಪಸ್ ಬರೋದಿಲ್ಲ. ಅನಾವೃತ್ತಿ ಶಬ್ದ ಆದ್ದರಿಂದ ಸದಾ ತುರ್ಯ. ಇಲ್ಲಿ ತುರ್ಯ ಪ್ರಾಜ್ಞೆ ಶಬ್ದಗಳು ಯಾರನ್ನು ಹೇಳ್ತಿರೋದು, ಜೀವರನ್ನು, ಜೊತೆಗೆ ಪರಮಾತ್ಮನನ್ನು. ಪರಮಾತ್ಮ ಮಾಡಿದ್ರೆ ತಾನೆ ಇಷ್ಟೆಲ್ಲ ಆಗೋದು ಅವನು. ಪ್ರಾಜ್ಞೆ ಶಬ್ದಕ್ಕೆ ದೇವರು ಅಂತ ಅರ್ಥ, ಪ್ರಾಜ್ಞಾನಾಮಕನ ಹತ್ರ ಹೋದ ಜೀವನಂತೂ ಅರ್ಥ. ತುರ್ಯಂ ತತ್ ಸರ್ವದೃಕ್ ಸದಾ ಕಾರ್ಯಕಾರಣ ಬಂಧಾಯ ಅದೆಲ್ಲ ವರ್ಣನೆ ಮಾಡ್ತಾರೆ. ಕಾರ್ಯಕಾರಣ ಬಂಧಸ್ಯ ತಥೈನ ತೋಭೂ ವಿಶ್ವಾದಿ ರೂಪೋ ಭಗವಾನ್ ಬದ್ಧ ಇತ್ಯುಚ್ಯತೆ ಶ್ರುತೌ. ಕುತೋ ಬಂಧ ಪರಸ್ಯಾಸ್ಯ, ದೇವರಿಗೆ ಬಂಧ ಹೇಳ್ಬಿಡೋಣ ಅಂತ ಕೇಳಿದರೆ ಅವನೇಲಿ ಬಂಧ ಬರಬೇಕು. ಬಂಧೇಶಸ್ಯ ಚಿದಾತ್ಮನಃ, ಬಂಧೇಶಸ್ಯ ಚಿದಾತ್ಮನ. ಅದಕ್ಕೇ ಯಶೋಧೆ ಕಟ್ಲಕ್ಕೆ ಹೋದಾಗ ಯಾಕೆ ಸಿಗಲಿಲ್ಲ ಅಂದರೆ, ತನ್ನ ಬಂಧನ ಇಲ್ಲ ಅಂತ ತೋರಿಸೋಕೋದ್ರ ಸಿಗಲಿಲ್ಲ. ಯಾತಕ್ಕೆ ಸಿಕ್ಕ ಆಮೇಲೆ ಅಂದರೆ, ಯಾತಕ್ಕೆ ಸಿಕ್ಕ ಭಕ್ತರು ಒಂದು ಸಿಕ್ಕನೆ ಹೊರತು ಬದ್ಧ ಅಂತ ಆ ರೀತಿ ಸಿಗಲಿಲ್ಲ. ಇದಿಷ್ಟು ಕೂಡ ಅದಕ್ಕೆ ಆಚಾರ ಬರೀತಾರೆ. ಪ್ರದರ್ಶ್ಯ ಬಂಧ ಯೋಗ್ಯತಾ, ತಿಳಿದ್ರೆ ಬರಿಬೇಕಾದ್ರೆ ಯಾತಕ್ಕೆ ಕೃಷ್ಣ ಮೊದಲು ಸಿಗಲಿಲ್ಲ ಅಂದರೆ ಬಂಧನಕ್ಕೆ ತಿಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ತೋರಿಸೋಕೆ ಹಾಗೆ ಮಾಡಿದ. ಅದು ದುರ್ಯೋಧನ ಕಟ್ಟಕ್ಕೋರು ಸಿಗಲೇ ಇಲ್ಲ, ಏನು ಮಾಡಿರು ಕೂಡ, ಯಾಕೆ ಭಕ್ತನಲ್ಲೇ ಇಲ್ಲ ಅವರು. ಸಿಗಲಿಲ್ಲ ಅಂಬೋದು ಇಬ್ಬರಿಗೂ ಕಾಮನ್ ಫ್ಯಾಕ್ಟರ್. ಯಶೋಧೆ ಮೊದಲು ಸಿಗಲಿಲ್ಲ, ಆಮೇಲೆ ಸಿಕ್ಕ. ದುರ್ಯೋಧನ ಯಾವಾಗಲೂ ಸಿಗಲೇ ಇಲ್ಲ. ಯಾತಕ್ಕೆ ಭಕ್ತೈಕ ವಶ್ಯ ಪ್ರಭು, ಇಲ್ಲಿ ಭಕ್ತಿ ಇತ್ತಾದ್ರಿಂದ ಆಮೇಲೆ ಸಿಕ್ಕ. ಭಕ್ತಿಯಿಂದ ಯಾವಾಗಲೂ ಸಿಗಲೇ ಇಲ್ಲ. ಕಾಲ ಯವನನಿಗೆ ಯಶೋಧೆ ಎರಡು ಕೇಸ್ ಇದೆ ಇಲ್ಲಿ. ಓಡಿದ ಸಿಕ್ಕ ಕೇಸು, ಕಟ್ಲಕ್ಕೆ ಹೋದ ಸಿಕ್ಕ ಕೇಸು. ಓಡ್ಲಕ್ಕೆ ಹೋದ ಸಿಕ್ಕ ಕೇಸ್ ತೊಗೊಂಡ್ರೆ ಕಾಲ ಯವನ, ಕಟ್ಟುವ ಸಿಕ್ಕ ಕೇಸ್ದ ದುರ್ಯೋಧನ. ಇಬ್ಬರು ಕತೆ ಯಶೋಧೆ ಒಟ್ಟಿಗೆ ಬಂದ್ಬಿಟ್ಟೆ. ಯಶೋಧೆಯಲ್ಲಿ ಓಡಿ ಹಿಡಿದ್ಲು ಫಸ್ಟು, ಆ ಮಾಡಿ ಓಡಿದ್ರು ಹಿಡಿದಿಲ್ಲ, ಆಮೇಲೆ ಸಿಕ್ಕ. ಕಟ್ಲಕ್ಕೆ ಹೋದ್ರು ಆಗಲಿಲ್ಲ, ಆಮೇಲೆ ಕಟ್ಟಿದ. ಎರಡು ಒಬ್ಬರಲ್ಲೇ ಬಂದುಬಿಟ್ಟಿದೆ. ಕಾಲೇವನೊಂದು ಒಂದು ಭಾಗ, ದುರ್ಯೋಧನ ಒಂದು ಭಾಗ. ಆದರೆ ಅವ್ರಿಗೆ ಕಾಲೇವನಿಗೆ ಸಿಗಲೇ ಇಲ್ಲ, ದುರ್ಯೋಧನಕ್ಕೆ ಕಟ್ಟಕ್ಕಾಗಲೇ ಇಲ್ಲ. ಇಲ್ಲಿ ಎರಡೂ ಮಾಡಿದ್ದಕ್ಕೆ ಕಟ್ಟಕ್ಕೂ ಆಯಿತು, ಆಮೇಲೆ ಹಿಡಿಲಕ್ಕೂ ಆಯಿತು. ಯಾಕೆ ಭಕ್ತಳಾಗಿದ್ದ ಕಾರಣ ಅವ್ರಿಗೆ ಅದಿರಲಿಲ್ಲ. ಅದು ಹೇಳೋದಕ್ಕೆ ಇದಿಷ್ಟು ಬೇಕು. ಕುತೋ ಬಂಧ ಪರಸ್ಯಾಸ್ಯ ಬಂಧೇಶಾತ್ಮನಃ ಇತಿ ಚ. ಈ ರೀತಿ ಅರ್ಥ ಮಾಡ್ತಿರಲ್ಲ, ಆಧಾರ ಉಂಟು ಅಂದರೆ ತಗೊಳ್ಳಿ ಅಂತ ಹೇಳ್ತಾರೆ. ಸಬದ್ಧ ಸದುಃಖಿ ಸಬಂಧಯತಿ ಸದುಃಖಯತಿ ಇತಿ. ಅಲ್ಲಿ ಪದನೂ ಹೇಳಿ ಅರ್ಥನೂ ಹೇಳಿಬಿಟ್ಟಿದ್ದಾರೆ. ಸಬದ್ಧ ಯಾತಕ್ಕೆ ಬಂಧಯತಿ, ಬಂಧಕೋ ಭವಪಾಶೇನ, ಅದು ಬದ್ಧ ಬಂಧಸ್ವಾಮಿ ಅಂತ ಅರ್ಥ. ದುಃಖಿ ಅವನು ದುಃಖಿಯಲ್ಲ, ದುಃಖಯತಿ ಇತಿ. ಇದೆಲ್ಲ ಎಲ್ಲಿ ಸೇರಿಸ್ಕೋಬೇಕಿದ್ದಾನಾ, ಅಲ್ಲಿ ಸೇರಿಸ್ಕೋಬೇಕು. ನಾಲ್ಕನೇ ಅಧ್ಯಾಯ ನಾಲ್ಕನೇ ಪಾದಕ್ಕೆ ಸೇರಿಸ್ಕೊಂಡು ಹೋಗಿ ಎಲ್ಲ ಅಚ್ಚರಿಂದ ಕೊಟ್ಟು ಮಾಡಿಲ್ಲ ಅಲ್ಲಿ. ಇದಿಷ್ಟು ಕೊಟ್ಟರೆ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತಾಗ ವಿರೋಧ ಅಧ್ಯಾಯ ಸಮಾನ ಕೊನೆಯ ಪಾದ ಭಾರಿ ದೊಡ್ಡದಾಗತ್ತಾಗ. ದೇವ್ರಿಗೆ ಇನ್ನೂ ಹೆಸರಿದೆ, ಸಜೀವ. ದೇವ್ರಿಗೆ ಜೀವ ಅಂತ ಹೆಸರಿದೆ ಇಲ್ಲಿ. ಜೀವೋ ವಿನಯಿತ ಸಾಕ್ಷಿ, ವಿಷ್ಣು ಸಹಸ್ರನಾಮದಲ್ಲೇ ಹೆಸರಿದೆ. ಇಲ್ಲಿ ಭಾಷ್ಯ ಬರೀತಾರೆ ಆಚಾರ್ಯ ಏನಂತ, ಸಜೀವ ಸ ಪ್ರಕೃತಿ ಸಜೀವಯತಿ ಪ್ರಕರೋತಿ ಇತಿ. ಬದುಕಿಸಿದ್ದಾರಾದ್ದರಿಂದ ಬದುಕಿದ್ದಾನೆ ಜೀವ, ಬದುಕಿಸಿದ್ದಾನೆ ಜೀವ ಪರಮಾತ್ಮ. ಜೀವಯತಿ ಇತಿ ಜೀವ, ಜೀವತಿ ಇತಿ ಜೀವ. ಜೀವತಿ ಬೇರೆ, ಜೀವಯತಿ ಬೇರೆ. ಅದೇ ರೀತಿಯಲ್ಲಿ ಪ್ರಕರೋತಿ ಕರೋತಿ ಪ್ರಕರೋತಿ ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ. ಬೇರೆ ಪ್ರಕೃತಿ ಅಂತ ಹೆಸರಿದೆ, ಪ್ರಕೃತಿ ಅಧಿಕರಣಕ್ಕೆ ಸೇರಬೇಕಿದ್ರ. ಪ್ರಕೃತಿಶ್ಚ ಪ್ರತಿಜ್ಞಾನುಪರೋಧಾತ್ ಅಂತ ಹೇಳ್ಬೇಕಾದ್ರೆ ಪ್ರತಿಜ್ಞಾದೃಷ್ಟ ಅಂತ ಅನುಪರೋಧ ಅಂತ ಸೂತ್ರ ಇದೆ, ಅದಕ್ಕೆ ಇದೆಲ್ಲ ತಗೋಬೇಕು. ಪ್ರಕೃತಿ ಇದನ್ನು ಅಲ್ಲಿ ಕೊಟ್ಟು ಮಾಡಿ ಅಲ್ಲಿ ನೆನಪಿರಬೇಕು. ಸೊ ಅವರಹ, ದೇವರಿಗೆ ಅವರ ಅಂತ ಕರೀತಾರೆ, ಅನಿತ್ಯ ಅಂತ ಕರೀತಾರೆ. ಸೊ ಅನಿತ್ಯ, ಸೊ ಅವರಯತಿ, ಸೊ ಅನಿತ್ಯ ಇತಿ ಇತಿ ಕೌಶಾರವ ಶ್ರುತಿ. ಅವರ ಯಾತಕ್ಕೆ ಅಂದರೆ ಒಬ್ಬರು ಕಡಿಮೆ ಮಾಡೋ ಶಕ್ತಿ ಇರೋದು ಅವನಿಗೇನೆ, ಅವ್ರ ಡಿಮೋಟ್ ಮಾಡೋಕ್ಕೆ ಬರುತ್ತೆ ದೇವರಿಗೆ. ಉಳಿದ ಯಾರೋ ಡಿಮೋಟ್ ಮಾಡಿ ಡಿಮೋಟ್ ಆಗಲ್ಲ ಅವನು, ಕನ್ಸರ್ನ್ ಆಫೀಸರ್ ಡಿಮೋಟ್ ಮಾಡಬೇಕು. ಅವನು ಡಿಮೋಟ್ ಮಾಡ್ಬೇಕಾದ್ರೆ ಹಾಗಿರ್ಬೇಕು. ದೇವರು ಏನು ಮಾಡ್ತಾರೆ, ಕೆಳಗೆ ಬಿಡಿಸ್ತಾನೆ, ಅದಕ್ಕೆ ಅವರ ಅಂತ ಹೆಸರು. ಅನಿತ್ಯ ಅನಿತ್ಯಯತಿ, ಅನಿತ್ಯತ್ವ ನಿಯಾಮಕನಾದ್ದರಿಂದ ಏನಂತ ಹೆಸರಾಯ್ತು ಈಗ. ಅನಿತ್ಯ ಅಂತ ದೇವರಿಗೆ ಹೆಸರು, ನಿತ್ಯ ಅನಿತ್ಯ ಅಂತ ಹೆಸರು, ಅವರ ಅಂತ ಹೆಸರು, ದುಃಖಿ ಅಂತ ಹೆಸರು, ಬದ್ಧ ಅಂತ ಹೆಸರು, ಪ್ರಕೃತಿ ಅಂತ ಹೆಸರು, ಜೀವ ಅಂತ ಹೆಸರು, ಆರು ಶಬ್ದಕ್ಕೆ ಅರ್ಥ ಹಿಡಿತಾರೆ. ಇವಿಷ್ಟನ್ನ ಅಲ್ಲಿ ಇಟ್ಕೊಂಡ್ಬಿಟ್ರೆ ಪೂರ್ತಿ. ಏತೇನು ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಕೊನೆ ಸೂತ್ರಕ್ಕೆ ಇದಿಷ್ಟು ಅರ್ಥ. ವಿಷ್ಣೋರ್ ಗುಣೋಕ್ತಿ ಪರತ ಮಮ ನಿತ್ಯಂ ಸುರೇಶ್ವರಾಹ ತದರ್ಥವನ್ಯದ್ವಚನಂ ಮತಸ್ತಸ್ಯ ವಿರೋಧೀಯತೆ ನ ತನ್ಮಮಾರ್ಥೋ ನಹಿ ಕ್ವಾಪಿ ಸಾಹಂ ಸಾಹಂ ತತ್ ಸರಣಾತ್ ಸದಾ ಸರಸ್ವತೀತಿ ಸಂಪ್ರೋಕ್ತ ತಸ್ಮಾಗ್ನೇಯ ಹರಿಯರ್ಗುಣ ಇತಿ ಮಹೋಪನಿಷತ್ತಿ. ಉಪನಿಷತ್ ಕೊನೆ ಡಿಕ್ಲೇರ್ ಮಾಡ್ತಾ ಇದೆ, ಇಂಥ ಏನೇ ಪ್ರಸಂಗ ಬಂದರೂ ಕೂಡ ದೇವರಿಗೆ ಗುಣವಾಚಕವಾಗಿ ಅರ್ಥ ಮಾಡಬೇಕು, ಉಳಿದವರಿಗೆ ದೋಷ ಸೇರಿಸಬೇಕು ಅಂತೇಳಿ ಉಪನಿಷತ್ ತಾನೇ ಹೇಳ್ತಾ ಇದೆ ಬಾಯಿ ಬಿಟ್ಟ. ಆದ್ದರಿಂದ ಆ ರೀತಿ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ನಾಳೆ ಕಂಟಿನ್ಯೂ ಮಾಡೋಣ. ಒಂದು ಖಂಡಾರ್ಥ ಓದ್ಬೇಕು ಅದಕ್ಕೆ ಆಮೇಲೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಳ್. ಹಾಂ, ಇವತ್ತು ನಾಳೆ ವಿದ್ಯಾಪೀಠದಲ್ಲಿ ಉಪನ್ಯಾಸ ಇದೆ ಪುರಂದರದಾಸರ ಬಗ್ಗೆ ಪ್ರವಚನ ಇವತ್ತು ಮತ್ತು ನಾಳೆ.